ಯೇಸುವಿನ ಮರಣದಲ್ಲಿನ ದೀನತೆ.
Today we're going to look a little more at that humility of Jesus Christ, which is an example for us to follow.
ನಾವು ಹಿಂಬಾಲಿಸಲು ಮಾದರಿಯಾದಂತ ಯೇಸು ಕ್ರಿಸ್ತನ ಜೀವಿತದಲ್ಲಿನ ದೀನತೆಯನ್ನ ಇನ್ನೂ ಸ್ವಲ್ಪ ಹೆಚ್ಚಾಗಿ ನೋಡಿಕೊಳ್ಳೋಣ.
It's important for us to follow this example because God says he gives his grace only to the humble.
ಈ ಒಂದು ಮಾದರಿ ಜೀವಿತವನ್ನ ಹಿಂಬಾಲಿಸುವಂತದ್ದು ಮುಖ್ಯವಾಗಿದೆ, ಯಾಕೆಂದರೆ ದೇವರು ಹೇಳಿದ್ದಾರೆ ದೀನರಿಗೆ ನಾನು ಕೃಪೆಯನ್ನ ಕೊಡುತ್ತೇನೆ ಎಂಬುದಾಗಿ.
Disciples on the night before he was crucified, when he washed their feet, he said, "You call me Lord and Master, John chapter 13, and I have washed your feet. You must do the same for one another." What does that mean?
ಯೇಸು ಶಿಲುಬೆಗೆ ಏರಲ್ಪಡುವ ಹಿಂದಿನ ರಾತ್ರಿ ಶಿಷ್ಯಂದಿರ ಕಾಲುಗಳನ್ನು ತೊಳೆದಾಗ ಯೋಹಾನ 13 ಅಧ್ಯಾಯದಲ್ಲಿ ಯೇಸು ಈ ರೀತಿಯಾಗಿ ಶಿಷ್ಯಂದಿರಿಗೆ ಹೇಳ್ತಾರೆ, ನೀವು ನನ್ನನ್ನು ಬೋಧಕನು ಮತ್ತು ಕರ್ತನು ಎಂಬುದಾಗಿ ಕರೆಯುತ್ತೀರಿ, ನಾನು ನಿಮ್ಮ ಕಾಲುಗಳನ್ನು ತೊಳೆದನು, ನೀವು ಕೂಡ ಅದೇ ರೀತಿ ಮಾಡಬೇಕು ಅಂತ ಹೇಳಿದ್ರು. ಏನು ಅದರ ಅರ್ಥ?
Many people have felt that it means that we must all take basins of water and wash one another's feet.
ಅನೇಕರು ಈ ರೀತಿಯಾಗಿ ಯೋಚಿಸುತ್ತಾರೆ, ನಾವು ಬಕೆಟ್ ನಲ್ಲಿನ ನೀರು ತಗೊಂಡ್ಬಿಟ್ಟು ಎಲ್ಲರ ಪಾದಗಳನ್ನು ತೊಳಿಬೇಕು ಎಂಬುದಾಗಿ.
Even if our feet are covered with socks and shoes are not dirty.
ನಮ್ಮ ಕಾಲುಗಳು ಕಾಲುಚೀಲ ಮತ್ತು ಶೂಗಳಿಂದ ತುಂಬಲ್ಪಟ್ಟಾಗ, ಅವು ಕೊಳಚೆ ಇಲ್ಲದಿರುವಾಗ,
that becomes a meaningless ritual.
ಆಗ ಅದು ಒಂದು ಅರ್ಥಹೀನ ಮತ್ತು ಧರ್ಮಾಚರಣೆ ಆಗುತ್ತದಷ್ಟೇ.
What exactly did Jesus do that day when he took that basin of water?
ಯೇಸು ಸ್ವಾಮಿ ಬಕೆಟ್ ನಲ್ಲಿರುವ ನೀರನ್ನು ತೆಗೆದುಕೊಂಡಾಗ ನಿಜವಾಗಿ ಅಲ್ಲಿ ಮಾಡಿದ್ದಾದರೂ ಏನು?
If all those disciples were wearing socks and shoes like we wear today, particularly in colder climates, then there would be absolutely no need to wash their feet at all.
ನಾವು ಇಂದು ಧರಿಸುವಂತ ಸಾಕ್ಸ್ ಗಳು ಮತ್ತು ಶೂಗಳನ್ನ ಅಂದಿನ ಶಿಷ್ಯಂದ್ರುಗಳು ಕೂಡ ಧರಿಸಿದ್ರೆ ಅವರ ಪಾದಗಳನ್ನ ತೊಳೆಯುವಂತ ಅವಶ್ಯಕತೆ ಇರುತ್ತಿದ್ದಿಲ್ಲ.
Why did he wash their feet?
ಯೇಸು ಯಾಕೆ ತನ್ನ ಶಿಷ್ಯಂದಿರ ಪಾದಗಳನ್ನ ತೊಳೆದರು?
It was not a religious ritual he went through.
ಯೇಸು ಅಲ್ಲಿ ಧಾರ್ಮಿಕ ಆಚರಣೆಯಂತೆ ನಡ್ಕೊಳ್ಳಿಲ್ಲ.
It was an act of necessity where he saw a need for a dirty job to be done for his disciples, and he did it.
ಅಲ್ಲಿ ಒಂದು ಅವಶ್ಯಕತೆಯನ್ನ ಯೇಸು ಸ್ವಾಮಿ ನೋಡಿದ್ರು. ಆ ಒಂದು ಅವಶ್ಯಕತೆ ಅಥವಾ ಅಗತ್ಯತೆ ಇದ್ದಿದ್ದಕ್ಕಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯಂದಿರ ಪಾದಗಳನ್ನು ತೊಳೆಯುವ ಮುಖಾಂತರ ಹೊಲಸು ಕೆಲಸವನ್ನ ಮಾಡಿದರು.
ಸೊ ವೆನ್ ಹಿ ಸೆಡ್ ದಟ್ ಐ ಹ್ಯಾವ್ ಗಿವನ್ ಯು ಎನ್ ಎಕ್ಸಾಂಪಲ್, ಐ ದ ಲಾರ್ಡ್ ಅಂಡ್ ಟೀಚರ್ ವಾಶ್ಡ್ ಯುವರ್ ಫೀಟ್, ಯು ಆಲ್ಸೋ ಆರ್ ಟು ವಾಶ್ ಒನ್ ಅದರ್ಸ್ ಫೀಟ್ ಬಿಕಾಸ್ ಐ ಗೇವ್ ಯು ಎನ್ ಎಕ್ಸಾಂಪಲ್ John 13:15, ದಟ್ ಯು ಶುಡ್ ಆಲ್ಸೋ ಡೂ ಎಸ್ ಐ ಡಿಡ್ ಟು ಯು.
ಯೋಹಾನ 13:15 ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಬೋಧಕನು ಮತ್ತು ಕರ್ತನು ಆದ ನಾನು ಈ ರೀತಿಯಾಗಿ ಶಿಷ್ಯಂದರ ಪಾದಗಳನ್ನು ತೊಳೆಯುವಂತದ್ದನ್ನ ತೋರಿಸಿದ್ದೀನಿ, ನೀವು ಕೂಡ ನಾನು ಮಾಡಿದಂತ ರೀತಿಯಲ್ಲೇ ಮಾಡಬೇಕು ಎಂಬುದಾಗಿ ಹೇಳಿದ್ರು.
We ask ourselves, what is it that Jesus did to the apostles?
ನಾವು ಈ ರೀತಿಯಾಗಿ ಕೇಳಬಹುದು, ಯೇಸು ಸ್ವಾಮಿ ತನ್ನ ಶಿಷ್ಯಂದರಿಗೆ ಏನು ಮಾಡಿದ್ರು ಅಲ್ಲಿ ಎಂಬುದಾಗಿ.
In one sentence we could say he met their physical need by doing a dirty task for them.
ಒಂದು ಸಾಲಿನಲ್ಲಿ ಹೇಳೋದಾದ್ರೆ ಈ ರೀತಿಯಾಗಿ ಹೇಳಬಹುದು, ಯೇಸು ಅವರಿಗೆ ಕೊಳಕು ಕೆಲಸ ಮಾಡುವ ಮುಖಾಂತರ ಅವರ ದೈಹಿಕ ಅಗತ್ಯತೆಯನ್ನ ಮುಟ್ಟಿದರು.
So what has he told us to do?
ಹಾಗಾದ್ರೆ ಯೇಸು ಸ್ವಾಮಿ ನಮಗೆ ಏನ್ ಹೇಳುತ್ತಿದ್ದಾರೆ ಮಾಡ್ಲಿಕ್ಕೆ?
He has told us to be willing to do dirty tasks for one another.
ನಾವು ಒಬ್ಬರಿಗೊಬ್ಬರು ಕೊಳಕು ಕಾರ್ಯವನ್ನ ಮಾಡಲು ಇಚ್ಛೆಯನ್ನ ಹೊಂದಿರಬೇಕು ಎಂಬುದಾಗಿ ಯೇಸು ಹೇಳಿದ್ದಾರೆ.
Where there is such a necessity, not to go through a ritual.
ಅಲ್ಲಿ ಅಗತ್ಯತೆ ಎನ್ನುವಂತದ್ದು ಕಂಡು ಬಂದ್ರೆ ಅದನ್ನ ಮುಟ್ಟುವರಾಗಿರಬೇಕೆ ಹೊರತು ಧರ್ಮಾಚರಣೆ ಮಾಡುವರಾಗಿರಬಾರದು.
If you are in a meeting hall, for example, the way you wash people's feet would probably be by going and cleaning the toilet so that it's kept clean.
ಒಂದು ಸಭೆಯ ಸಭಾಂಗಣಕ್ಕೆ ನೀವು ಬರುವಾಗ ಅಥವಾ ಚರ್ಚಿಗೆ ಬರುವಾಗ ಅಲ್ಲಿ ನೀವು ಏನ್ ಮಾಡಬಹುದಪ್ಪ ಅಂತಂದ್ರೆ ಅಲ್ಲಿರುವಂತ ಶೌಚಾಲಯವನ್ನ ತೊಳೆದು ನೀವು ಅದನ್ನ ಶುಚಿಯಾಗಿ ಇಡಬಹುದು. ಅದು ಜನರ ಕಾಲುಗಳನ್ನು ತೊಳೆಯುವಂತ ರೀತಿಯಾಗಿದೆ.
That would be the equivalent of washing the feet today.
ಅದು ಪಾದವನ್ನ ತೊಳೆಯುವಂತದ್ದಕ್ಕೆ ಸಮವಾಗಿದೆ ಎಂದು.
It's a question of seeing a particular need and then meeting it.
ಅದು ಒಂದು ಅಗತ್ಯತೆಯನ್ನ ನೋಡ್ಬಿಟ್ಟು ಆ ಅಗತ್ಯತೆಯನ್ನ ಮುಟ್ಟಬೇಕು.
And what Jesus did there in taking that basin of water and washing their feet was typical of his whole life.
ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರಲ್ಲ ಬಕೆಟ್ ನಲ್ಲಿರುವ ನೀರನ್ನ ತೆಗೆದುಕೊಂಡು ಶಿಷ್ಯಂದರ ಕಾಲುಗಳನ್ನ ತೊಳೆದದ್ದು ಆತನ ಜೀವಿತದಲ್ಲಿನ ಒಂದು ವಿಶಿಷ್ಟ ಮತ್ತು ಆಶ್ಚರ್ಯಕರ ಸಂಗತಿಯಾಗಿದೆ.
All his life, I believe he was a servant of all men. We are not told how he lived for 30 years in Nazareth, but I can imagine how he lived.
ಯೇಸು ತಮ್ಮ ಜೀವಿತದ ಪೂರ್ತಿ ಎಲ್ಲರ ಸೇವಕರಾಗಿದ್ದರು ಎಂಬುದಾಗಿ ನಾನು ನಂಬುತ್ತೇನೆ. ಅವರು 30 ವರ್ಷ ನಜರೇತಿನಲ್ಲಿ ಹೇಗೆ ಜೀವಿಸಿದರು ಎಂಬುದಾಗಿ ನಮಗೆ ಹೇಳಲ್ಪಟ್ಟಿಲ್ಲ. ಆದರೆ ನಾನು ಕಲ್ಪಿಸಿಕೊಳ್ಳುತ್ತೇನೆ ಯೇಸು ಹೇಗೆ ಜೀವಿಸಿದರು ಎಂಬುದಾಗಿ.
He must have lived serving others, serving his younger brothers, younger sisters, serving Mary, serving others in the neighborhood, being willing to do any task for anyone.
ಅವರು ಮತ್ತೊಬ್ಬರಿಗೆ ಸೇವೆ ಮಾಡುವ ಮೂಲಕ ಜೀವಿಸಿದರು. ತನ್ನ ಯೌವನಸ್ಥ ಸಹೋದರ ಮತ್ತು ಸಹೋದರಿ ನೆರೆಹೊರೆಯವರಿಗೆ ಸೇವೆ ಮಾಡುವ ಮುಖೇನ ಯೇಸು ಜೀವಿಸಿದರು. ಯಾರಿಗೆ ಯಾವುದೇ ರೀತಿಯ ಕೆಲಸ ಬೇಕಾದರೂ ಮಾಡಲು ಮನಸ್ಸನ್ನ ಯೇಸು ಹೊಂದಿದ್ದರು.
Seeing a need and being quick to meet it.
ಅಗತ್ಯತೆಯನ್ನ ನೋಡಿ ಅದಕ್ಕೆ ತಕ್ಷಣ ಸ್ಪಂದಿಸುತ್ತಿದ್ದರು ಯೇಸು.
There we see his humility and there we see how God wants man to live.
ಅಲ್ಲಿ ನಾವು ಯೇಸುವಿನ ದೀನತೆಯನ್ನು ನೋಡುತ್ತೇವೆ. ಮನುಷ್ಯನು ಯಾವ ರೀತಿಯಲ್ಲಿ ಜೀವಿಸಬೇಕು ಎಂದು ದೇವರು ಬಯಸುತ್ತಾರೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ.
My dear friend, that's how God wants you to live.
ನನ್ನ ಪ್ರಿಯ ಸ್ನೇಹಿತರೆ, ದೇವರು ಬಯಸ್ತಾರೆ ನೀವು ಈ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ.
And if you can see this and be gripped by the glory of Jesus, your life can be transformed. Don't worry if other Christians around you are not living like this.
ನೀವು ಇದನ್ನ ನೋಡಿ ಯೇಸುವಿನ ಮಹಿಮೆಯನ್ನು ಹಿಡಿದುಕೊಂಡ್ರೆ ಅಥವಾ ಆತನ ಪ್ರಭಾವವನ್ನು ಹಿಡಿದುಕೊಂಡ್ರೆ ನಿಮ್ಮ ಜೀವಿತವು ರೂಪಾಂತರಗೊಳ್ಳುತ್ತದೆ. ನಿಮ್ಮ ಸುತ್ತಲಿರುವಂತಹ ಕ್ರೈಸ್ತರು ಆ ರೀತಿಯಾಗಿ ಜೀವಿಸುತ್ತಿಲ್ಲ ಅಂದ್ರೆ ಚಿಂತೆ ಪಡಬೇಡಿ.
Don't judge them. Don't find fault with them. That's not our business.
ಅವರನ್ನ ತೀರ್ಪು ಮಾಡಬೇಡಿ, ಅವರಲ್ಲಿ ತಪ್ಪನ್ನ ಕಂಡುಹಿಡಿಬೇಡಿ, ಅದು ನಮ್ಮ ಕೆಲಸ ಅಲ್ಲ.
God is the judge of all men. We don't have to judge anyone. But you can be like this, can't you?
ಪ್ರತಿಯೊಬ್ಬ ಮನುಷ್ಯರಿಗೂ ದೇವರು ತೀರ್ಪು ಮಾಡುವಾತನಾಗಿದ್ದಾನೆ, ಅದು ನಮ್ಮ ಕೆಲಸವಲ್ಲ. ಆದರೆ ನಾವು ಯೇಸು ಸ್ವಾಮಿ ಹೇಳಿದ್ದನ್ನ ಮಾಡಬೇಕಷ್ಟೇ.
How happy you will be, Jesus said that in John 13:17, after speaking about being willing to wash one another's feet and actually doing it. He said, if you know these things, you'll be really happy if you do it, not if you just think about it.
ಯೇಸು ಈ ರೀತಿ ಹೇಳಿದಾಗ ನೀವು ಎಷ್ಟು ಸಂತೋಷ ಪಡಬೇಕಲ್ವಾ? ಯೋಹಾನ 13:17 ಮತ್ತೊಬ್ಬರ ಕಾಲುಗಳನ್ನ ತೊಳೆಯುವುದಕ್ಕೆ ಮನಸ್ಸನ್ನ ಹೊಂದಿರಬೇಕು ನೀವು ಎಂದು ಯೇಸು ಮಾತನಾಡಿದರು, ಮತ್ತು ತಾನೇ ಅದನ್ನ ಮಾಡಿದರೂ ಕೂಡ. ನೀವು ಈ ಸಂಗತಿಗಳನ್ನ ಅರಿತಾಗ ತುಂಬಾ ಸಂತೋಷವಾಗಿ ಇರ್ತೀರಾ ಎಂಬುದಾಗಿ ಯೇಸು ಹೇಳಿದರು. ಅದರ ಬಗ್ಗೆ ಯೋಚಿಸುವಾಗ ಸಂತೋಷ ಪಡೋದಲ್ಲ, ಅದನ್ನ ಮಾಡುವಾಗ ಸಂತೋಷ ಪಡ್ತೀರಾ ಎಂಬುದಾಗಿ ಯೇಸು ಹೇಳಿದರು.
The way of life that Jesus demonstrated is a way of supreme happiness.
ಯೇಸು ಸ್ವಾಮಿಯ ಜೀವಿತ ಯಾವ ರೀತಿಯಾಗಿ ತೋರ್ಬರುತ್ತೆ ಅಂತಂದ್ರೆ ಅದ್ಭುತವಾದಂತ ಸಂತೋಷವುಳ್ಳಂತ ಜೀವಿತವನ್ನ ತೋರಿಸುವಂತದ್ದಾಗಿದೆ.
You are not happy when you sit like a big maharaja or lord on your chair, make other people serve you.
ನೀವು ಮಹಾರಾಜನ ರೀತಿಯಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಮತ್ತೊಬ್ಬರಿಂದ ಸೇವೆಯನ್ನ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಸಂತೋಷ ಅನ್ನುವಂಥದ್ದು ಇರೋದಿಲ್ಲ, ಮತ್ತು ನೀವು ಕೂಡ ಸಂತೋಷವಾಗಿರೋದಿಲ್ಲ.
If you really want to be happy, be a servant.
ನೀವು ನಿಜವಾಗ್ಲೂ ಸಂತೋಷವಾಗಿರಬೇಕು ಅಂತಂದ್ರೆ ಸೇವಕರಾಗಿರ್ರಿ.
Jesus associated very closely with the lowest level of society in his time.
ಯೇಸು ಅಂದಿನ ದಿನಗಳಲ್ಲಿ ಸಾಮಾಜಿಕ ಮಟ್ಟದಲ್ಲಿ ಕೆಳಗೆ ಇದ್ದಂತ ಜನರೊಟ್ಟಿಗೆ ತುಂಬಾ ಹತ್ತಿರವಾಗಿ ಸೇರಿದರು.
He moved among them as their equal.
ಯೇಸು ಸ್ವಾಮಿ ಅವರೊಟ್ಟಿಗೆ ಸಮನಾಗಿ ನಡೆದರು.
Have you seen fishermen on the coasts of India?
ಭಾರತದ ಸಮುದ್ರ ತೀರದಲ್ಲಿರುವಂತಹ ಮೀನುಗಾರರನ್ನ ನೀವು ನೋಡಿದ್ದೀರಾ?
You go down to a number of places along the coast and you can see fishermen. At what level of society do they live?
ಸಮುದ್ರ ತೀರದಲ್ಲಿ ಜೀವಿಸುವಂತ ಮೀನುಗಾರರ ಜೀವಿತವನ್ನ ನೀವು ನೋಡೋದಾದ್ರೆ ಅವರು ಯಾವ ರೀತಿಯ ಜೀವಿತವನ್ನು ಜೀವಿಸುತ್ತಿರ್ತಾರೆ ಗೊತ್ತಾ ಅಲ್ಲಿ?
They are despised as belonging to the lowest level of society. Particularly, I don't mean these rich fishermen who go out in trawlers and motorboats.
ಅವರು ಎಲ್ಲರಿಂದ ತಿರಸ್ಕೃತಗೊಂಡು ಒಂದ್ ರೀತಿ ನಿರಾಕರಣೆಗೆ ಒಳಗಾಗಿರ್ತಾರೆ. ನಾನು ಈ ಐಶ್ವರ್ಯವಂತ ಮೀನುಗಾರರ ಬಗ್ಗೆ ಮಾತನಾಡುತ್ತಿಲ್ಲ. ಅವರು ದೊಡ್ಡ ದೊಡ್ಡ ವಾಹನಗಳಲ್ಲಿ ತೆರಳುತ್ತಾರೆ.
No, I'm talking about people who put their nets into the sea and catch fish.
ನಾನು ಯಾರ ಬಗ್ಗೆ ಮಾತನಾಡುತ್ತಿದ್ದೀನಿ ಅಂದ್ರೆ ಯಾವ ಮೀನುಗಾರನು ಸಮುದ್ರಕ್ಕೆ ಬಲೆ ಹಾಕಿ ಮೀನನ್ನ ಹಿಡಿತಾನಲ್ಲ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ.
And Peter and James and John were like that.
ಪೇತ್ರ, ಯಾಕೋಬ ಮತ್ತು ಯೋಹಾನರು ಅದೇ ರೀತಿಯಾಗಿದ್ದರು.
If you want to see what they were like, go and look at these fishermen who cast their nets into the sea, who go out in their little boats, and Jesus associated with them.
ಅವರು ಯಾವ ರೀತಿಯಾಗಿದ್ದರು ಎಂಬುದಾಗಿ ನೀವು ನೋಡಬೇಕು ಅಂತಂದ್ರೆ ಇಂದಿನ ಮೀನುಗಾರರು ಹೇಗೆ ಬಲೆಯನ್ನ ಹಾಕಿ ಮೀನ್ ಹಿಡಿತಾರಲ್ಲ ಸಣ್ಣ ದೋಣಿಯಲ್ಲಿ ಹೋಗ್ಬಿಟ್ಟು, ಅಂತವ್ರನ್ನ ನೋಡ್ರಿ. ಯೇಸು ಅಂತವರೊಟ್ಟಿಗೆ ಸೇರಿದ್ರು.
And not only with people in a low level of society socially, but also those who were at a very low level morally.
ಸಮಾಜದಲ್ಲಿ ಯಾರು ತುಂಬಾ ಕೆಳಮಟ್ಟದಲ್ಲಿ ಜೀವಿಸಿದ್ರಲ್ಲ ಅಂಥವರೊಟ್ಟಿಗೆ ಯೇಸು ಜೀವಿಸೋದು ಮಾತ್ರ ಅಲ್ಲ, ನೈತಿಕವಾಗಿ ಯಾರು ಕೆಳಗೆ ಕುಗ್ಗಿದ್ರಲ್ಲ ಅಂಥವರೊಟ್ಟಿಗೂ ಕೂಡ ಯೇಸು ಸ್ವಾಮಿ ಸೇರಿದ್ರು.
ಪ್ರಾಸ್ಟಿಟ್ಯೂಟ್ಸ್, ಡ್ರಂಕರ್ಡ್ಸ್, ಚೀಟ್ಸ್, ಹಿ ವಾಸ್ ಸಿನ್ಲೆಸ್ ಅಂಡ್ ಪರ್ಫೆಕ್ಟ್ ಅಂಡ್ ಹಿ ಮಿಂಗಲ್ಡ್ ವಿತ್ ದೆಮ್ ಅಂಡ್ ಹಿ ವಾಸ್ ನಾಟ್ ಅಫ್ರೇಡ್ ಆಫ್ ಪೀಪಲ್ ಕಾಲಿಂಗ್ ಹಿಮ್ ಬ್ಯಾಡ್ ನೇಮ್ ಸೇಯಿಂಗ್ ಹಿ ಇಸ್ ಅ ಫ್ರೆಂಡ್ ಆಫ್ ಸಿನ್ನರ್ಸ್.
ಯೇಸು ಪಾಪರಹಿತನು ಪರಿಪೂರ್ಣನೂ ಆಗಿದ್ದರೂ ಸಹ ವೇಶ್ಯರು ಕುಡುಕರು ವಂಚಕರೊಟ್ಟಿಗೆ ಸೇರಿದನು. ಜನರು ಯೇಸುವಿಗೆ ಕೆಟ್ಟ ಹೆಸರನ್ನು ಬಳಸಿ ಪಾಪಿಗಳ ಸ್ನೇಹಿತನು ಎಂದು ಕರೆದಾಗ ಯೇಸು ಭಯಪಡಲಿಲ್ಲ.
ಅಂಡ್ ಹಿ ನೆವರ್ ಮೇಡ್ ಅ ಸಿಂಗಲ್ ಸಿನ್ನರ್ ಫೀಲ್ ಆಕ್ವರ್ಡ್ ಥ್ರೂ ಹಿಸ್ ಪರ್ಫೆಕ್ಟ್ ಹೋಲಿನೆಸ್.
ಯೇಸು ಸ್ವಾಮಿಯು ಯಾವತ್ತೂ ತನ್ನ ಪರಿಪೂರ್ಣ ಪವಿತ್ರತೆಯಿಂದ ಮತ್ತೊಬ್ಬ ಪಾಪಿಯನ್ನ ಕೀಳಾಗಿ ನೋಡಿಕೊಳ್ಳುವಂತೆ ಮಾಡಲಿಲ್ಲ.
ಯು ನೋ, ಒನ್ ಮಾರ್ಕ್ ಆಫ್ ಅ ಹಂಬಲ್ ಮ್ಯಾನ್ ಇಸ್ ದಟ್ ಹಿ ನೆವರ್ ಮೇಕ್ಸ್ ಯು ಫೀಲ್ ಆಕ್ವರ್ಡ್.
ಒಬ್ಬ ದೀನತೆಯುಳ್ಳ ಮನುಷ್ಯನ ಗುರುತೇನಪ್ಪಾ ಅಂತಂದ್ರೆ ಆತನು ನಿಮ್ಮನ್ನ ಯಾವತ್ತೂ ಕೀಳಾಗಿ ನೋಡಿಕೊಳ್ಳುವಂತೆ ಮಾಡೋದಿಲ್ಲ.
ಹಿ ಆಲ್ವೇಸ್ ಮೇಕ್ಸ್ ಯು ಫೀಲ್ ಕಂಫರ್ಟಬಲ್ ಅರೌಂಡ್ ಹಿಸ್ ಪ್ರೆಸೆನ್ಸ್ ಈವನ್ ಇಫ್ ಹಿ ಇಸ್ ಹೋಲಿ.
ಆತನು ಯಾವಾಗಲೂ ನಿಮಗೆ ಆರಾಮದಾಯಕವಾದಂತ ಭಾವನೆಯನ್ನ ಮೂಡಿಸುತ್ತಾನೆ ತಾನು ಪವಿತ್ರನಾಗಿದ್ದರೂ ಸಹ.
ಜೀಸಸ್ ವಾಸ್ ಲೈಕ್ ದಟ್, ದ ಫ್ಯಾರಿಸೀಸ್ ವರ್ ನಾಟ್ ಲೈಕ್ ದಟ್.
ಯೇಸು ಸ್ವಾಮಿ ಆ ರೀತಿಯಾಗಿದ್ರು ಆದ್ರೆ ಫರಿಸಾಯರ ಆ ರೀತಿಯಾಗಿ ಇರಲಿಲ್ಲ.
ಯು ನೋ, ದೇ ವರ್ ಸೋ ಸ್ಟಿಫ್. They won't let anybody come near them because they considered themselves so holy.
Farisayaru yavaglu katoravagirta iddru avaru pavitraru antu ankondiddru yaru nambalige barabardu embadagi yarnu kuda serustiddilla avaru.
But Jesus wasn't like that.
Adare Yesu swami aa riti agirlilla.
He mingled with the lowest level of people and made them feel at home, and in fact he moved around with his disciples so freely that Peter would sometimes rebuke him and felt free to give him advice.
ಯೇಸು ಸಾಮಾಜಿಕ ಮಟ್ಟದಲ್ಲಿ ಕೆಳಗೆ ಇದ್ದಂತ ಜನರೊಟ್ಟಿಗೆ ಬೆರೆತರು, ಅವರಿಗೆ ಮನೆ ಎಂಬ ಭಾವನೆಯನ್ನ ಮೂಡಿಸುತ್ತಿದ್ರು. ಯೇಸು ತನ್ನ ಶಿಷ್ಯಂದರೊಟ್ಟಿಗೆ ಮುಕ್ತವಾಗಿ ಬೆರೆತಿದ್ರು. ಪೇತ್ರನು ಒಂದು ಬಾರಿ ಯೇಸುವನ್ನ ಮುರಿಯೋದಕ್ಕೆ ಪ್ರಯತ್ನ ಮಾಡುತ್ತಿದ್ದನು ಮತ್ತು ಸಲಹೆಯನ್ನ ಮುಕ್ತವಾಗಿ ಕೊಡುತ್ತಿದ್ದನು ಸಹ.
Anything of that, the disciples would feel free to give him some advice. Lord, we think you should do this or that.
ನೀವು ಅದರ ಬಗ್ಗೆ ಯೋಚಿಸ್ತೀರಾ? ಶಿಷ್ಯಂದ್ರು ಯೇಸು ಸ್ವಾಮಿಗೆ ಈ ರೀತಿಯ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ರು, ನೀವು ಇದನ್ನ ಮಾಡಬಹುದು ಅದನ್ನ ಮಾಡಬಾರದು ಎಂಬುದಾಗಿ.
Now, how is it today with a lot of Christian leaders? You find them mingling like this?
ಇಂದಿನ ಅನೇಕ ಕ್ರೈಸ್ತರು ಹೇಗಿದ್ದಾರೆ ಹಾಗಾದ್ರೆ ಯೇಸು ಸ್ವಾಮಿಯ ರೀತಿಯಲ್ಲಿ ಅವರೆಲ್ಲರೂ ಬೆರೀತಾರ?
No. Christianity has not given to our country a demonstration of how Jesus lived on earth.
ಇಲ್ಲ, ಕ್ರೈಸ್ತತ್ವವು ನಮ್ಮ ದೇಶಕ್ಕೆ ಯೇಸು ಈ ಲೋಕದಲ್ಲಿ ಹೇಗೆ ಜೀವಿಸಿದರು ಎಂಬುದಾಗಿ ತೋರಿಸಿಲ್ಲ.
We have failed. We need to acknowledge it. Never mind others.
ನಾವು ಅದರಲ್ಲಿ ಸೋತಿದ್ದೇವೆ, ಅದನ್ನ ಅರಿಕೆ ಮಾಡಬೇಕು ಕೂಡ. ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬಾರದು ಈ ವಿಷಯದಲ್ಲಿ.
You who are listening to this program, you can demonstrate the life of Christ in your own life, in your locality.
ಈ ಆಡಿಯೋವನ್ನ ಕೇಳಿಸಿಕೊಳ್ಳುತ್ತಿರುವಂತ ನೀವು ಯೇಸು ಕ್ರಿಸ್ತನ ಜೀವಿತವನ್ನ ನಿಮ್ಮ ಸಭೆಯಲ್ಲಿ ಮತ್ತು ನಿಮ್ಮ ಸ್ವಂತ ಸ್ಥಳದಲ್ಲಿ ತೋರಿಸುವರಾಗಿರಬೇಕು.
And if little by little each of us do that, our country will once again be able to see true Christianity demonstrated with people living like Jesus.
ನಾವು ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪವಾಗಿ ಈ ರೀತಿ ಮಾಡುವಾಗ, ಅಂದರೆ ಜನರು ಯೇಸು ಜೀವಿಸಿದ ರೀತಿಯಲ್ಲಿ ಜೀವಿಸುವಾಗ, ಮತ್ತೊಮ್ಮೆ ನಮ್ಮ ದೇಶವು ನಿಜವಾದ ಕ್ರೈಸ್ತತ್ವವನ್ನು ನೋಡಲು ಸಾಧ್ಯವಾಗುತ್ತದೆ.
See the humility of Jesus in the spiritual realm.
ಆತ್ಮಿಕವಾಗಿ ಯೇಸುವಿನ ದೀನತೆಯನ್ನ ಇಲ್ಲಿ ನೋಡ್ರಿ.
In the garden of Gethsemane he was under tremendous pressure. The Bible says in Matthew 26 and verse 38 that Jesus was deeply grieved to the point of death.
Gethsemane ತೋಟದಲ್ಲಿ ಯೇಸು ಸ್ವಾಮಿಯು ಒಂದು ರೀತಿಯ ತೀರ ಒತ್ತಡದಲ್ಲಿ ಇದ್ದರು. ಮತ್ತಾಯ 26:38 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನನ್ನ ಪ್ರಾಣವು ಮರಣ ಹೊಂದುವಷ್ಟು ಅತಿ ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ.
And what does he do at such a time? He doesn't act as though he's self-sufficient. He doesn't need anybody's help. He calls Peter, James and John and says, pray with me.
ಯೇಸು ಸ್ವಾಮಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಪೇತ್ರ ಯೋಹಾನರನ್ನ ಕರೆದುಬಿಟ್ಟು ನನಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದ್ರಲ್ಲಿ, ನನಗೆ ಯಾರ ಅವಶ್ಯಕತೆ ಇಲ್ಲ ಎಂಬುದಾಗಿ ಏನ್ ಹೇಳಿಲ್ಲ ಅಲ್ಲಿ.
Think of asking somebody to pray with you. A proud man will never ask anybody to pray with him. He say, I don't need your prayer, I'm okay.
ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ ಎಂದು ಹೇಳಿದಂತ ಯೇಸುವಿನ ಮಾತನ್ನ ನೀವು ಯೋಚಿಸಿ. ಒಬ್ಬ ಅಹಂಕಾರಿ ಉಳ್ಳಂತ ಮನುಷ್ಯನು ಈ ರೀತಿಯಾಗಿ ಹೇಳುತ್ತಾನೆ, ನನ್ನೊಟ್ಟಿಗೆ ಯಾರು ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ, ನಾನು ಸರಿ ಇದ್ದೀನಿ ಎಂಬುದಾಗಿ.
But Jesus, the Son of God, who lived such a perfect life, asking these simple disciples who had so many weaknesses, saying, will you please come and pray with me because I'm under tremendous pressure.
Devara maganadanta paripurna jeevitavanna jeevisidanta Yesu sadharana aneka balahinateyannu hondidanta shishyandrige ee riti helutare, nanu teera ottadadalli idini, nannottige prarthisi embudagi.
Jesus was conscious of his weakness as a human being, and he sought the fellowship of his disciples in prayer.
ಯೇಸು ಸ್ವಾಮಿ ಮನುಷ್ಯನ ಬಲಹೀನತೆಯನ್ನ ಹೊಂದಿದಂತ ಪ್ರಜ್ಞೆಯನ್ನ ಇಟ್ಕೊಂಡಿದ್ರು, ಹಾಗಾಗಿ ಶಿಷ್ಯಂದಿರ ಅನ್ಯೂನತನ ಹುಡುಕಿದ್ರು.
Do you do that, or are you so self-sufficient? Do you see, my dear friend, how far we are from the humility of Jesus Christ?
ನೀವು ಇದನ್ನ ಮಾಡ್ತೀರಾ ಅಥವಾ ನಂಗೆ ಯಾರು ಬೇಡ ಅಂತ ಅಂದ್ಕೊಳ್ತೀರಾ? ಪ್ರಿಯ ಸ್ನೇಹಿತರೆ, ನೀವು ನೋಡ್ಕೊಂಡ್ರ ಯೇಸುವಿನ ದೀನತೆಯಿಂದ ನೀವು ಎಷ್ಟೋ ಹೆಚ್ಚಾಗಿ ದೂರ ಇದ್ದೀನಿ ಎಂಬುದಾಗಿ.
ಇಟ್ಸ್ ಬಿಕಾಸ್ ವಿ ಆರ್ ನಾಟ್ ಆನೆಸ್ಟ್ ಟು ಅಕ್ನಾಲೆಜ್ ದಟ್ ವಿ ಆರ್ ನಥಿಂಗ್, ದಟ್ ಗಾಡ್ಸ್ ಪವರ್ ಕ್ಯಾನಾಟ್ ಬಿ ಮ್ಯಾನಿಫೆಸ್ಟೆಡ್ ಥ್ರೂ ಅವರ್ ಲೈವ್ಸ್.
ಇದು ಯಾಕೆ ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಅನ್ನುವಂಥದ್ದಿಲ್ಲ, ನಾವು ಈ ರೀತಿಯಾಗಿ ಇದ್ದೀವಿ ಎಂಬುದಕ್ಕೆ, ಹಾಗೂ ಅರಿಕೆ ಮಾಡೋದಿಲ್ಲ ಕೂಡ ನಾವು. ಹಾಗಾಗಿ ದೇವರ ಬಲವು ನಮ್ಮಲ್ಲಿ ತೋರಿ ಬರೋದಿಲ್ಲ.
ಯು ನೋ ವೈ ಗಾಡ್ಸ್ ಪವರ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ಸಚ್ ಎ ಫ್ಯಾಂಟಾಸ್ಟಿಕ್ ವೇ ಇನ್ ದ ಲೈಫ್ ಆಫ್ ಜೀಸಸ್?
ನೀವು ನೋಡಿದ್ರಲ್ವಾ ದೇವರ ಬಲವು ಯೇಸು ಕ್ರಿಸ್ತನ ಜೀವಿತದಲ್ಲಿ ಅದ್ಭುತವಾಗಿ ತೋರಿ ಬಂತು ಅಂತ.
ಬಿಕಾಸ್ ಹಿ ರೆಕಗ್ನೈಸ್ಡ್ ಈಸ್ ನಥಿಂಗ್, ಹಿ ಜಸ್ಟ್ ಲಿವ್ ಬಿಫೋರ್ ಹಿಸ್ ಫಾದರ್ ಇಸ್ ನಥಿಂಗ್, ಅಂಡ್ ದ ಫಾದರ್ ಕುಡ್ ಮ್ಯಾನಿಫೆಸ್ಟ್ ಆಲ್ ಹಿಸ್ ಪವರ್ ಥ್ರೂ ಕ್ರೈಸ್ಟ್.
ತನ್ನ ತಂದೆಯ ಎದುರುಗಡೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಿದ್ರಪ್ಪ ಅಂದ್ರೆ ನಾನು ಏನು ಅಲ್ಲ ಅನ್ನೋ ರೀತಿಯಲ್ಲಿ ಜೀವಿಸಿದ್ರು. ಅದಕ್ಕಾಗಿ ದೇವರು ತನ್ನ ಬಲವನ್ನ ಅದ್ಭುತವಾಗಿ ಯೇಸು ಸ್ವಾಮಿಯ ಜೀವಿತದಲ್ಲಿ ತೋರಿ ಬರುವಂತೆ ಮಾಡಿದ್ರು.
ದೇರ್ ಆರ್ ಓನ್ಲಿ ಟೂ ಸ್ಪಿರಿಟ್ಸ್ ಆಪರೇಟಿಂಗ್ ಇನ್ ದ ವರ್ಲ್ಡ್, ಒನ್ ಗೋಯಿಂಗ್ ಅಪ್, ದಿ ಅದರ್ ಗೋಯಿಂಗ್ ಡೌನ್.
ಈ ಲೋಕದಲ್ಲಿ ಎರಡು ಆತ್ಮಗಳು ಕಾರ್ಯನಿರ್ವಹಿಸುತ್ತಿವೆ, ಒಂದು ಮೇಲೆ ಹೋಗುವಂತದ್ದು ಮತ್ತೊಂದು ಕೆಳಕ್ಕೆ ಹೋಗುವಂತದ್ದು.
ಅಪ್ ಇನ್ ದ ಸೆನ್ಸ್ ಆಫ್ ಎಕ್ಸಾಲ್ಟಿಂಗ್ ಒನ್ ಸೆಲ್ಫ್ ಇನ್ ಪ್ರೈಡ್, ಡೌನ್ ಇನ್ ದ ಸೆನ್ಸ್ ಆಫ್ ಹಂಬ್ಲಿಂಗ್ ಒನ್ ಸೆಲ್ಫ್. ದ ಸ್ಪಿರಿಟ್ ಆಫ್ ಲೂಸಿಫರ್ ಅಂಡ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್.
ಮೇಲಕ್ಕೆ ಹೋಗುವಂತದ್ದು ಅಂತ ಅಂದ್ರೆ ಅಹಂಕಾರದಿಂದ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂತದ್ದು, ಕೆಳಕ್ಕೆ ಹೋಗುವಂತದ್ದು ಅಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತದ್ದು. ಒಂದು ಲೂಸಿಫರ್ನ ಆತ್ಮ, ಮತ್ತೊಂದು ಕ್ರಿಸ್ತನ ಆತ್ಮ.
ಅಂಡ್ ಇಟ್ಸ್ ಆಪರೇಟಿಂಗ್ ಎವ್ರಿವೇರ್. ಇಟ್ಸ್ ಆಪರೇಟಿಂಗ್ ಇನ್ ಕ್ರಿಶ್ಚಿಯನ್ಡಮ್ ಟೂ. ಯು ಫೈಂಡ್ ಈವನ್ ಇನ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್, ಕ್ರಿಶ್ಚಿಯನ್ ಚರ್ಚಸ್, ಕ್ರಿಶ್ಚಿಯನ್ಸ್ ಟ್ರೈಂಗ್ ಟು ಪುಷ್ ಅದರ್ ಪೀಪಲ್ ಡೌನ್, ಗೆಟ್ ಆನ್ ಟಾಪ್ ಆಫ್ ದೇರ್ ಶೋಲ್ಡರ್ಸ್, ಕ್ಲೈಂಬ್ ಅಪ್ ಟು ಹೈಯರ್ 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 ಪೊಸಿಷನ್ಸ್.
ಅದು ಎಲ್ಲಾ ಕಡೆನೂ ಕೂಡ ಕಾರ್ಯ ಮಾಡ್ತಾ ಇದೆ. ದುರಂತ ಏನಪ್ಪಾ ಅಂದ್ರೆ ಕ್ರೈಸ್ತತ್ವದಲ್ಲೂ ಕೂಡ ಇದು ಕಾರ್ಯ ಮಾಡ್ತಾ ಇದೆ. ಕ್ರೈಸ್ತ ಸಭೆಗಳಲ್ಲಿ ಸಂಘಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂದ್ರೆ ಒಬ್ಬ ಮನುಷ್ಯನನ್ನ ತುಳಿದು ಬಿಟ್ಟು ತಾನು ಮೇಲಕ್ಕೆ ಹೋಗುವಂತದ್ದು.
ಅಂಡ್ ವಾಟ್ ಸ್ಪಿರಿಟ್ ಇಸ್ ದಟ್? ಇಸ್ ದಟ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್? ನೋ, ಇಟ್ಸ್ ದ ಸ್ಪಿರಿಟ್ ಆಫ್ ಲೂಸಿಫರ್. ಇಟ್ಸ್ ದ ಸ್ಪಿರಿಟ್ ಆಫ್ ಸೈಟನ್ ಆಪರೇಟಿಂಗ್ ಇನ್ ಚರ್ಚಸ್, ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್. ಇಸ್ನ್ ದಟ್ ಸ್ಯಾಡ್?
ಅದು ಎಂತ ಆತ್ಮ? ಅದು ಕ್ರಿಸ್ತನ ಆತ್ಮವಲ್ಲ, ಅದು ಲೂಸಿಫರ್ನ ಆತ್ಮವಾಗಿದೆ. ಇದು ಸೈತಾನನ ಆತ್ಮ. ಇಂದು ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಸಂಘಗಳಲ್ಲಿ ಮತ್ತು ಕ್ರೈಸ್ತತ್ವದಲ್ಲಿ ಕಾರ್ಯ ಮಾಡುತ್ತಿದೆ. ಇದು ದುಃಖದ ಸಂಗತಿ ಅಲ್ವಾ?
Jesus Christ came with another spirit of humbling himself, going down. And I want to say to you, this is the way we can identify a true disciple of Jesus. He has absolutely no desire to go up or to become great or big, either in the Christian church or in the world.
Yesu Christanu mattondu aatmadalli bandaru, andare deenateyinda bandu kelage hodaru. Nanu nimage ee reetiyagi helu bayistene, ಯೇಸುವಿನ ನಿಜವಾದ ಶಿಷ್ಯನ ಗುರುತು ಇದಾಗಿದೆ. ಈ ರೀತಿಯಾಗಿರುವಂತ ಮನುಷ್ಯನು ಯಾವುದೇ ರೀತಿಯ ಬಯಕೆಯನ್ನು ಹೊಂದಿರೋದಿಲ್ಲ, ಮೇಲಕ್ಕೆ ಹೋಗೋದ್ರಲ್ಲಿ ಅಥವಾ ದೊಡ್ಡವನಾಗೋದ್ರಲ್ಲಿ. ಕ್ರೈಸ್ತತ್ವ ಮತ್ತು ಲೋಕ ಎರಡರಲ್ಲೂ ಹೀಗೆ ಇರ್ತಾನೆ.
He just wants to go down, he wants to bless others, he doesn't want to exalt himself over a single person anywhere.
ಆತನು ಕೆಳಗೆ ಹೋಗಲು ಮತ್ತು ಮತ್ತೊಬ್ಬರನ್ನ ಆಶೀರ್ವದಿಸಲು ಬಯಸುತ್ತಾನೆ. ಎಲ್ಲಿಯೂ ಸಹ ಒಬ್ಬ ವ್ಯಕ್ತಿಯ ಮೇಲೆ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಲು ಹೋಗೋದಿಲ್ಲ.
Finally, we see in the death of Jesus, his humility coming to a perfect.
ಮತ್ತೊಮ್ಮೆ ನಾವು ಕೊನೆಯದಾಗಿ ಯೇಸುವಿನ ಮರಣದಲ್ಲಿ ಪರಿಪೂರ್ಣ ದೀನತೆಯನ್ನ ನೋಡ್ತೇವೆ.
End to perfection. Because in the death, in the trial of Jesus,
ಆ ಪರಿಪೂರ್ಣ ದೀನತೆಯು ಅಲ್ಲಿ ಪೂರ್ಣಗೊಳ್ಳುತ್ತದೆ. ಯಾಕೆಂದರೆ ಯೇಸು ಕ್ರಿಸ್ತನ ಮರಣವೆಂಬ ಆ ಸಂಕಟದ ಸಮಯದಲ್ಲಿ
ಹಿ ವಾಸ್ ನೆವರ್ ಗಿವನ್ ಜಸ್ಟಿಸ್. ಹಿ ವಾಸ್ ಹ್ಯೂಮಿಲಿಯೇಟೆಡ್, ರಿಡಿಕ್ಯೂಲ್ಡ್, ಮಾಕ್ಡ್, ಇಲ್ ಟ್ರೀಟೆಡ್ ಅಂಡ್ ಮೇಡ್ ಲೈಕ್ ದ ಸ್ಕಮ್ ಆಫ್ ದಿ ಅರ್ಥ್.
ಯೇಸು ಸ್ವಾಮಿಗೆ ಅಲ್ಲಿ ನ್ಯಾಯ ಅನ್ನುವಂಥದ್ದು ಸಿಗಲಿಲ್ಲ. ಅವರಿಗೆ ಮುಜುಗರ ಆಯಿತು ಹಾಗೂ ಇನ್ನೊಬ್ಬರಿಂದ ಉಗುಸ್ಕೊಳ್ತಾ ಇದ್ರು. ಒಂದು ರೀತಿ ಜನರಿಂದ ತುಂಬಾ ಕೆಟ್ಟದಾಗಿ ಯೇಸು ನಡೆಸಲ್ಪಟ್ಟರಲ್ಲಿ.
And there you see his humility that he never called the angels to help him.
ಅಲ್ಲಿ ನಾವು ಯೇಸುವಿನ ದೀನತೆಯನ್ನು ನೋಡುತ್ತೇವೆ. ಯೇಸು ಸ್ವಾಮಿ ತನ್ನ ಸಹಾಯಕ್ಕಾಗಿ ದೂತರನ್ನ ಕರೀಲಿಲ್ಲ ಅಲ್ಲಿ.
He could call 72,000 angels with one word. Why didn't he do it? Now he humbled himself.
ಯೇಸು ತನ್ನ ಒಂದೇ ಮಾತಿನಿಂದ 72,000 ದೂತರನ್ನ ತನ್ನ ಸಹಾಯಕ್ಕಾಗಿ ಕರಿಬಹುದಾಗಿತ್ತು. ಯಾಕೆ ಆ ರೀತಿಯಾಗಿ ಯೇಸು ಮಾಡಲಿಲ್ಲ ಅಲ್ಲಿ? ತಮ್ಮನ್ನ ತಾವು ತಗ್ಗಿಸಿಕೊಂಡರಲ್ಲಿ.
He didn't grab. All through his life he opened his palms to give to others, and he finally opened his palms to receive the nails on the cross.
ಯೇಸು ತಮ್ಮ ಜೀವಿತದ ಪೂರ ತಮ್ಮ ಅಂಗೈಯನ್ನ ಚಾಚಿ ಮತ್ತೊಬ್ಬರಿಗೆ ಕೊಡ್ತಾನೆ ಇದ್ರು. ಕೊನೆಗೆ ತಮ್ಮ ಮರಣದಲ್ಲೂ ಸಹ ತಮ್ಮ ಅಂಗೈಯನ್ನ ಚಾಚಿ ಮಳೆಯನ್ನ ಹೊಡೆಸಿಕೊಳ್ಳುವುದಕ್ಕೆ ಅನುಮತಿಸಿದ್ರು.
This is the way that Jesus went, and this is the way that God wants you and me to live.
ಈ ಒಂದು ಮಾರ್ಗದಲ್ಲಿ ಯೇಸು ಸ್ವಾಮಿ ಹೋದ್ರು. ನಾವು ಕೂಡ ಇದೇ ರೀತಿಯ ಮಾರ್ಗದಲ್ಲಿ ಹೋಗಬೇಕು ಅಂತ ದೇವರು ಬಯಸ್ತಾರೆ.
With an open palm, not with a clenched fist to fight with others.
ಯಾವಾಗಲೂ ನಮ್ಮ ಅಂಗೈಯನ್ನ ಮತ್ತೊಬ್ಬರಿಗೆ ಚಾಚುವಂತವರಾಗಿರಬೇಕೆ ಹೊರತು ನಮ್ಮ ಅಂಗೈಯನ್ನ ಕಟ್ಟಿಕೊಂಡು ಒಬ್ಬರೊಟ್ಟಿಗೆ ಹೋರಾಟ ಮಾಡಬಾರದು.
No, but with an open palm to give up our rights, not judging others.
ನಮ್ಮ ಹಸ್ತವನ್ನ ತೆರೆದವರಾಗಿ ನಮ್ಮ ಹಕ್ಕನ್ನ ಬಿಟ್ಟು ಕೊಡುವವರಾಗಿರಬೇಕು, ಮತ್ತೊಬ್ಬರನ್ನ ತೀರ್ಪು ಮಾಡಬಾರದು.
Leaving it to God to judge. Jesus once said in John 8 verse 15, I don't judge anybody.
ತೀರ್ಪು ಮಾಡುವಂತದ್ದನ್ನ ದೇವರಿಗೆ ಬಿಟ್ಬಿಡಬೇಕು. ಯೋಹಾನ 8:15 ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ, ನಾನು ಯಾರನ್ನು ತೀರ್ಪು ಮಾಡೋದಿಲ್ಲ ಎಂಬುದಾಗಿ.
He submitted to the humiliating death that his father planned for him.
ಯೇಸು ಸ್ವಾಮಿಯು ದೇವರು ಯೋಜಿಸಿದಂತ ದೀನತೆಯುಳ್ಳ ಮರಣಕ್ಕೂ ಕೂಡ ತಮ್ಮನ್ನ ತಾವು ಅಧೀನ ಮಾಡಿಕೊಂಡ್ರು.
And it didn't matter how he was killed, he accepted it. He was obedient unto death.
ಹೇಗೆ ಯೇಸು ಕೊಲ್ಲಲ್ಪಟ್ಟರು ಎಂಬುದಾಗಿ ವಿಷಯವಾಗಿರಲಿಲ್ಲ. ಆ ಮರಣವನ್ನ ಯೇಸು ಸ್ವೀಕರಿಸಿಕೊಂಡರು. ಮರಣದ ವರೆಗೂ ತಮ್ಮನ್ನ ತಾವು ವಿಧೇಯತೆಗೆ ಒಳಪಡಿಸಿಕೊಂಡರು.
My dear friend, this is the real Jesus of the scriptures.
ನನ್ನ ಪ್ರಿಯ ಸ್ನೇಹಿತರೆ, ಸತ್ಯವೇದದಲ್ಲಿರುವಂತ ನಿಜವಾದ ಯೇಸುವಿನ ಪರಿಚಯ ಇದೇ ಆಗಿದೆ.
He was not honored as a celebrity or a film star like many of today's evangelists.
ಇಂದು ಅನೇಕ ಸುವಾರ್ತಿಕರು ಮಿಂಚಿಸಿಕೊಳ್ಳುವಂತೆ ಯೇಸು ಸ್ವಾಮಿ ಯಾವತ್ತೂ ಒಂದು ರೀತಿ ಸಿನಿಮಾ ತಾರೆಯಾಗಿ ಮಿಂಚಿಕೊಳ್ಳಲಿಲ್ಲ ಎಲ್ಲೂ ಕೂಡ.
On the other hand, people rejected him, despised him, and nailed him to a cross.
ಮತ್ತೊಂದು ಕಡೆ ಯೇಸು ಸ್ವಾಮಿಯನ್ನ ಜನರು ತಿರಸ್ಕರಿಸಿದ್ರು, ನಿರಾಕರಿಸಿದ್ರು, ಮತ್ತೆ ಶಿಲುಬೆಗೆ ಏರಿಸಿ ಆತನಿಗೆ ಮೊಳೆಯನ್ನು ಕೂಡ ಹೊಡೆದ್ರು.
This is true Christianity. It's not a popular big thing.
ಇದು ನಿಜವಾದ ಕ್ರೈಸ್ತತ್ವವಾಗಿದೆ. ಇದು ಒಂದು ಜನಪ್ರಿಯ ವಿಚಾರವಲ್ಲ.
The Bible says that which is highly esteemed among men is an abomination before God.
ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, ಮನುಷ್ಯರಿಂದ ಗೌರವವನ್ನು ಸಂಪಾದಿಸಿಕೊಳ್ಳುವಂತದ್ದು ದೇವರ ಕಣ್ಣಿಗೆ ಅಸಹ್ಯವಾಗಿದೆ ಎಂಬುದಾಗಿ.
Let's look at Jesus and go down the way he went.
ಯೇಸು ಸ್ವಾಮಿಯನ್ನ ನೋಡ್ಬಿಟ್ಟು ಆತನು ಹೋದಂತೆ ನೀವು ಕೂಡ ಯಾವಾಗಲೂ ಕೆಳಗೆ ಹೋಗುವಂತವರಾಗಿರ್ರಿ. ಆಮೆನ್.